ಬ್ರಹ್ಮಸಿದ್ಧಾಂತಂ ಬಹು ವಿಲುಪ್ತವಿಷ್ಯತಿ ಸ್ವಾಹೇಂದ್ರಹತ್ವ ಎಂಬುದು ವಿಹಿತಾಪರ ಯಾವಾಗುತ್ತ ಸ್ವರಿತವಾದ ಬ್ರಹ್ಮಸತ್ತ ಅಂದರೆ ಸ್ವರಿತ ಸ್ವರ ಬಂದಾಗ ಅಲ್ಲಿ ಬಹುರಿಹಿತ ಬರಬೇಕು. ಆದ್ದರಿಂದ ಇಲ್ಲಿ ಬ್ರಹ್ಮಾಧಿಪತಿ ಬ್ರಹ್ಮದೇವರೇ ಅಧಿಪತಿ ಆಗಿರೋರು ಅಂತ ಅರ್ಥನೆ ಹೊರತು ಬ್ರಹ್ಮದೇವರಿಗೆ ಅಧಿಪತಿ ಅಂತ ಅರ್ಥ ಅಲ್ಲ. ಬ್ರಹ್ಮರಾದ ಪರಬ್ರಹ್ಮರಾದ ಪರಮಾತ್ಮನನ್ನೇ ಅಧಿಪತಿಯನ್ನಾಗಿ ಹೊಂದಿರತಕ್ಕಂತಹ ರುದ್ರದೇವರು ಅಂತ ಬ್ರಹ್ಮದೇವರನ್ನೇ ಅಂದರೆ ಪರಬ್ರಹ್ಮನನ್ನೇ ಅಧಿಪತಿಯನ್ನಾಗಿ ಹೊಂದಿರುವ ರುದ್ರದೇವರು ಅರ್ಥ ಮಾಡಬೇಕೇ ಹೊರತು ಬ್ರಹ್ಮ ಅಧಿಪತಿ ಅಂತ ಬಂದಾಗ ಪರಬ್ರಹ್ಮನಿಗೆ ಅಧಿಪತಿ ಅಂತ ಅರ್ಥ ಮಾಡಬಾರದು. ಯಾತಕ್ಕೆ ಅಂದರೆ ವೇದದ ವ್ಯಾಕರಣ ನಿಯಮ ಇರೋದೇ ಹಾಗೆ ಅಂತೇಳಿ ತಸ್ಮಾತ್ ಅಷ್ಟೇಂದ್ರಯೇವಾಹು ಚತುರಿತ್ಯುತ್ತರ ಶ್ರುತೇ ಪೂರ್ವಾಂತಸ್ಫರಿತೆ ಪುಂಸೋಹೋ ಬಹುರೀಹಿತ್ವ ವೇಷ್ಯತಿ. ಪುಲ್ಲಿಂಗದ ಪ್ರಸಂಗದ ಕೊನೆಗೆ ಪೂರ್ವಾಕ್ಷರದ ಕೊನೆಗೆ ಸ್ವರಿತ ಸ್ವರ ಬಂದಾಗ ಅಲ್ಲಿ ಬಹುರೀಹಿ ಸಮಾಸವಾದ್ದರಿಂದ ಇಂದ್ರಶತ್ರುವಿನಲ್ಲಿ ಇಂದ್ರಶ್ಚ ಶತ್ರು ಅಂದರೆ ಸತ್ಪುರುಷ ಆದ್ದರಿಂದ ಇಂದ್ರ ಶತ್ರು ಯಶಸಃ ಅಂತೇಳಿ ಬಹುರೀಹಿ ಆಯಿತು ಅಂತೇಳಿ ಅರ್ಥ ಬರುತ್ತೆ. ಅವರೇನು ಮಾಡಿದರು ಇಂದ್ರನೇ ಶತ್ರುವಾದಂತಹ ವ್ಯಕ್ತಿ ಹುಟ್ಟಬೇಕು, ಇಂದ್ರದೇವನು ಕೊಲ್ಲತಕ್ಕಂಥ ವ್ಯಕ್ತಿ ಹುಟ್ಟಬೇಕು ಅಂತೇಳಿ ಶತ್ರು ಯಜ್ಞವನ್ನು ಮಾಡಿದರೆ ಸ್ವರ ವ್ಯತ್ಯಾಸವಾಗಿದ್ದರಿಂದ ಇಂದ್ರದೇವನು ಕೊಲ್ಲತಕ್ಕಂಥ ವ್ಯಕ್ತಿ ಹುಟ್ಟಲಿಲ್ಲ, ಇಂದ್ರದೇವರಿಂದ ಕೊಲ್ಲಲ್ಪಡ್ತಕ್ಕಂಥ ವ್ಯಕ್ತಿ ಹುಟ್ಟಿ. ಅದೇ ಬಹುರಿಯಿಗೂ ತತ್ಪುರುಷಕ್ಕೂ ವ್ಯತ್ಯಾಸ ಅಷ್ಟೇ, ಅವ್ರ ಮನಸ್ಸಲ್ಲಿ ತತ್ಪುರುಷದ ಅರ್ಥ ಇತ್ತು, ಆದರೆ ಬಹುರಿಯ ಅರ್ಥ ಕೊಟ್ಟ ಆದ್ದರಿಂದ ಸ್ವರ ವ್ಯತ್ಯಾಸವಾಗಿದ್ದರಿಂದ ಹೊರಟೋಗಿದ್ದು. ಇಲ್ಲಿ ಸ್ವರದ ಬಗ್ಗೆ ವಿಶೇಷ ವಿಷಯಗಳಲ್ಲಿ ಹೇಳಿ ಇದರ ಒಂದು ದೃಷ್ಟಿಯಿಂದ ಋಗ್ಭಾಷ್ಯಕ್ಕೂ ಉಪಯುಕ್ತವಾದ ಭಾಗವಿದೆ. ಮದುವೆಯಾಕ್ಷರದಲ್ಲಿ ವಿಷಯ ಹೇಳ್ತಿದ್ದಾರೆ, ಋಗ್ವೇದಿ ಸಂಬಂಧಪಟ್ಟಂಥ ವಿಚಾರ ಆದ್ದರಿಂದ ಋಗ್ಭಾಷ್ಯಕ್ಕೂ ಕೂಡ ಪೂರಕವಾದ. ಆದ್ದರಿಂದಲೇ ಆಚಾರ್ಯ ಗ್ರಂಥ ಸರ್ವಮೂಲ ಅಂತ ಹೇಳಿ ಪ್ರತಿಯೊಂದು ಗ್ರಂಥನು ಮತ್ತೊಂದು ವಿಚಾರವನ್ನು ಅಲ್ಲಿ ಆಚಾರ ಹೇಳಿರ್ತಾರೆ, ಅದು ಗಮನಿಸ್ತಾ ಹೋಗ್ಬಿಟ್ಟು ಜನಕ್ಕೆ ಅಭಿಪ್ರಾಯ. ಋತಂ ಸಹಾವ್ಯಾಕರಣೇ ಸೂತ್ರ ಈಶ್ವರ ನಿರ್ಣಯೇ ಋತಂ ಸತ್ಯಂ ಪರಂ ಬ್ರಹ್ಮ ಇತ್ಯಾದಿ ವಿಶೇಷ ದ್ವಿತೀಯಕ. ಋತಂ ಸತ್ಯಂ ಪರಂ ಬ್ರಹ್ಮ ಋತವಾದ ಸತ್ಯವಾದ ಪರಬ್ರಹ್ಮನಾದ ಕೃಷ್ಣ ಪಿಂಗಲನಾದ ಶ್ರೀಹರಿಯನ್ನು ಕುರಿತು ರುದ್ರದೇವರು ಆರಾಧನೆ ಮಾಡುತ್ತಿದ್ದಾರೆ ಅಂತ ಅರ್ಥ ಆಯಿತು ಒಟ್ಟಿನಿಮೆ. ಆದ್ದರಿಂದ ಅದು ವಿಷ್ಣು ಸರ್ವೋತ್ಸವಕ್ಕೂ ಧಕ್ಕೆ ಆಗಲಿಲ್ಲ. ವಿಭಕ್ತಿ ರೂಢ್ವರೇತ ಆದಿ ಪ್ರಥಮ ರುದ್ರಗೋಚರ ವಿಷ್ಣು ಪರಂ ಬ್ರಹ್ಮ ಪ್ರತಿ ರುದ್ರೋರತೇ ಸ್ಥಿತ. ಈಗ ಅರ್ಥ ಆಯ್ತು, ರುದ್ರರೇತಾದಿಗಳು ಪ್ರಥಮಾದಿಲ್ಲದೆಲ್ಲ ರುದ್ರದೇವರನ್ನು ಹೇಳ್ತಾ ಇತ್ತು, ಋತಂ ಸತ್ಯಂ ಪರಂ ಬ್ರಹ್ಮಾದ ದ್ವಿತೀಯಾದಿಗಳೆಲ್ಲ ವಿಷ್ಣುವನ್ನು ಹೇಳ್ತಾ ಇತ್ತು. ಆದ್ದರಿಂದ ಪರಬ್ರಹ್ಮನಾದ ವಿಷ್ಣುವನ್ನು ಕುರಿತು ರುದ್ರದೇವರು ರಥನಿರತರಾಗಿದ್ದಾರೆ ಅಂತ ಅರ್ಥ ಆಯ್ತು ಹೊರತು ಬೇರೆ ಇಲ್ಲ. ಊರ್ಧ್ವರೇತಾ ಇತಿ ಚಕ್ಷೋ ಅವಸಿತೋ ಭವೇ ಋತಂ ಸತ್ಯಂ ಪರಂ ಬ್ರಹ್ಮ ಪ್ರತಿ ಭಕ್ತಂ ಸದಾ ಶಿವ. ಊರ್ಧ್ವರೇತಾ ಇತಿ ಶುತ್ಯರ್ಥೋ ಅವಸಿತೋ ಭವೇ. ಆದರೆ ಬುದ್ಧರೇತಾ ಅಂತೇಳಿ ಶುತ್ಯರ್ಥ ಆಯಿತು, ಅದು ಅರ್ಥವಾಗೋದು ಯಾರಿಗೆ, ರುದ್ರದೇವರಿಗೆ ಅನ್ವಯ. ಋತಂ ಸತ್ಯಂ ಪರಂ ಬ್ರಹ್ಮ ಪ್ರತಿ ವಿಷ್ಣು ಸದಾ ಶಿವ. ಋತನಾದ ಸತ್ಯನಾದ ಋತಂ ಕರ್ತೇನ ಪರಿಶಿಷ್ಯಾಮಿ ಸತ್ಯಂ ಕರ್ತೇನ ಪರಿಶಿಷ್ಯಾಮಿ ಅಂತ ಹೇಳಬೇಕಾದ್ರೆ ಋತ ಅನ್ನೋದು ಭಗವಂತನ ಹೆಸರು, ಸತ್ಯ ಅನ್ನೋದು ಭಗವಂತನ ಹೆಸರು. ಋತಂ ಸತ್ಯಂ ಪರಂ ಬ್ರಹ್ಮ ಪ್ರತಿ ಋತನಾದ ಸತ್ಯನಾದ ಪರಮಾತ್ಮನ ಬಗ್ಗೆ ಆತನನ್ನು ಕುರಿತು ವಿಷ್ಣು ಅಂತಹ ವಿಷ್ಣುವನ್ನು ಕುರಿತು ಸದಾಶಿವ ಊರ್ಧ್ವರೇತಾ ಜಾಯತಿಹ ಹೆಗ್ಗರೋ ನೀರಲೋಹಿತ. ಊರ್ಧ್ವರೇತಸ್ಥರಾಗಿ ನೀರಲೋಹಿತರಾದ ಸಾಕ್ಷಾತ್ ರುದ್ರದೇವರು ಧ್ಯಾನ ಮಾಡ್ತಾ ಇದ್ದಾರೆ. ಋತಂ ಋತಂ ಸತ್ಯಂ ಪರಮಾತ್ಮ ಋತ ಅಂತ ಸದಾ ಒಂದೇ ರೀತಿ ಇರ್ತಾರಾದ್ರಿಂದ ಪರಮಾತ್ಮ ಋತ ಅಂತ ಚೇಂಜ್ ಆಗದೆ ಯಥಾರ್ಥ ಜ್ಞಾನ ಸ್ವರೂಪ ಒಂದೇ ಅರ್ಥ. ಇನ್ನೊಂದು ಅರ್ಥ ಸದಾಕಾಲ ಒಂದೇ ರೀತಿ ಇರೋದು, ಬದಲಾವಣೆ ಒಂದೇ ಇರೋದು ಬಂತಲ್ಲ ಊರ್ಧ್ವಮೂಲ ಅಶ್ವತ್ತಂತ ಆಹುರವಿ ಇದಕ್ಕೆ ಸದಾ ಬದಲಾಗ್ತಾ ಇರುತ್ತೆ. ಪರಮಾತ್ಮ ಯಾವಾಗ ಬದಲಾಗೋದಿಲ್ಲ, ಒಂದೇ ರೀತಿ ಇರ್ತಾನಾದ್ರಿಂದ ಋತಂ ಅಂತ. ಊರ್ಧ್ವರೇತ ಛಾಯತಿಹ ಶಂಕರೋ ನೀಲಲೋಹಿತ. ನೀಲಲೋಹಿತ ಅಂದರೆ ರುದ್ರದೇವರು. ಇದನ್ನು ಇದೇ ಅರ್ಥವನ್ನೇ ಇತ್ಯರ್ಥ ಮೇತವೇವಾಹ ನೀಲಗ್ರೀವ ಶ್ರುತಿ ಪರಾ. ಅದಿಷ್ಟು ವಿಚಾರ ನೀಲಗ್ರೀವ ಶ್ರುತಿ ಅಂತ ಹೇಳಿ ರುದ್ರದೇವರು ನೀಲಗ್ರೀವರು ಅಂತ ಹೇಳ್ತಕ್ಕಂಥ ವಿಚಾರ ಹೇಳ್ತಕ್ಕಂಥ ಶ್ರುತಿ. ಅದು ನೀಲಲೋಹಿತ ಅಂದರೆ ಯಾರು, ನೀಲಕಂಠನಾದ ರುದ್ರದೇವರು ಊರ್ಧ್ವರೇತಸ್ಕರಾಗಿ ಋತನು ಸತ್ಯನು ಪರಂಬ್ರಹ್ಮನಾದ ವಿಷ್ಣುವನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಅವನೇ ತಿಳ್ಕೊಂಡಿದ್ದ. ಇವೆಲ್ಲ ವಿಷಯಗಳು ವಿಷ್ಣುವಿಗೆ ಅನ್ವಯವಾಗದೆ ರುದ್ರದೇವರಿಗೆ ತಿಳ್ಕೊಂಡು ತನ್ನ ಸತ್ಯಂ ಪರಂಬ್ರಹ್ಮ ಎಲ್ಲ ರುದ್ರದೇವರಿಗೆ ಅಂತ ತಿಳ್ಕೊಂಡಿದ್ದ. ಅದನಿಗೆ ಆ ವೇದದ ಅರ್ಥ ನಿನಗೆ ಆಗಿಲ್ಲ, ಆ ಪ್ರಸಂಗದ ಬರೋದಿಲ್ಲ. ಆಥರ್ವಣಿ ಪರಂಬ್ರಹ್ಮ ಪದ್ಮಾದಿ ಗೋಹರಿ ಶ್ರುತೌ ಅದೇ ವರ್ತವಿತಿ ಪ್ರಾಹ ಕಥಮೇ ವನ್ಯಥಾ ಶ್ರುತಿ. ಆದ್ದರಿಂದ ಆಥರ್ವಣಿ ಶ್ರುತಿ ದೇವರನ್ನು ಕುರಿತು ಹೇಳ್ತಾ ಏಕೋ ಹರಿ ಶ್ರುತೌ ತದೇವ ಋತಂ ತದೇ ವರ್ತಂ ಅಂದರು ತದೇವ ಋತಂ ಅವನೇ ಸ್ವತ ಯಾವಾಗಲೂ ಬದಲಾಗದೇ ಇರೋ ಭಗವಂತ ಒಬ್ಬನೇ. ಇದೆಲ್ಲ ಬದಲಾಗದೇನು ತೋರಿಸ್ತಾ ಇದೆ, ಯಾರು ಬದಲಾಗ್ತಾರೋ ದೇವರಲ್ಲ ಅಂತ. ಆಕಾಶ ಚೇಂಜ್ ಆಗೋ ಸಾಧ್ಯತೆ ಇದೆಯಾ? ಇಲ್ಲವೇ ಬೇರೆ ಆಕಾಶ ಒಂದೇ ರೀತಿ ಇರುತ್ತೆ, ವಿಷ್ಣು ಪಾದ ಭಗವತ್ ಸ್ವರೂಪ ಅನ್ನೋದೆಲ್ಲರೂ ಕೂಡ ಬದಲಾಗೋದಿಲ್ಲ ಅನ್ನೋದು ಮುಖ್ಯವಾದ ವಿಚಾರ. ಅಥರ್ವಣಿ ಪರಂ ಬ್ರಹ್ಮ ತಸ್ಮಾದೇಕೋ ಪರಿಶ್ರುತೌ ತದೇವ ಋತಂ ಇತಿ ಪ್ರಾಹ ಕಥವೇವ ಅನ್ಯಥಾ ಶ್ರುತಿ ಅವಧಾರಯಂತಿ ತಶ್ಚೈವ ಹಿ ತತ್ವಾಧಿಕ ಭಂಜಸ ತದೇವ ಅರ್ಥ ಅಂತ ಹೇಳಿದ್ರೆ ತದೇವ ಅದೇನೆ ಅಂತ ಹೇಳಿದ್ರೆ ಅವಧಾರಯಂತಿ ಅಸಲ್ಟ್ ಮಾಡೋದು, ಅಸಲ್ಟ್ ಮಾಡ್ತಾ ಇದೆ, ಖಚಿತಪಡಿಸ್ತಾ ಇದೆ, ಅವರೊಬ್ಬನೇನೆ ಬದಲಾಗದೆ ಇರತಕ್ಕಂಥವನು ಅಂತ ಹೇಳಿ ತತ್ವಾಧಿಕ ಭಂಜಸ ಏಕೋ ನಾರಾಯಣ ಆಸಿ ಬ್ರಹ್ಮಾನಚ ಶಂಕರ ವಾಸುದೇವೋ ಅಗ್ರ ಏವಾಸಿ ಬ್ರಹ್ಮಾನಚ ಶಂಕರ ಇಂದ್ರ ಸೂರ್ಯೋ ನಚ ಗುಹೋ ಅಸೋ ಮೋ ನ ವಿನಾಯಕ ಇತ್ಯಾದಿ ವಾಕ್ಯತೋ ವಿಷ್ಣೋ ಉತ್ಪತ್ತಿರವತಾರಕ ಶಂ ಬ್ರಹ್ಮಹರಿ ತಸ್ಮಾತ್ ಪರವಿದ್ಯಮಿ ಏಕೋ ನಾರಾಯಣ ಆಸಿ. ಇಲ್ಲಿ ಶುದ್ಧದೇವ ಸರ್ವೋತ್ತಮರು ಹೇಳಿದ್ರೆ ಯಾವುದು ಬರೋದಿಲ್ಲ ಅಂದರೆ ಏಕೋ ನಾರಾಯಣ ಆಸಿ ಬ್ರಹ್ಮ ನಚ ಶಂಕರ. ವಿಷ್ಣು ಒಬ್ಬನೇ ಮೊದಲಿಗಿದ್ದ ಅಂತ ಹೇಳಿ ಸುಮ್ಮನೆ ಆಗಲಿಲ್ಲ, ಬ್ರಹ್ಮ ನಚ ಶಂಕರ ಬ್ರಹ್ಮದೇವರಿಲ್ಲ ಅರ್ಧದೇವರಿಲ್ಲ ಅಂತ ಹೇಳಿದ ಮೇಲೆ ಅವರು ಪರಬ್ರಹ್ಮ ಶುದ್ಧಿ ಅದೇ ಆಗಿರುತ್ತೆ. ಒಂದೇ ಶ್ರುತಿ ಪರಸ್ಪರ ಸ್ಥಿತಿಗಳಲ್ಲೆಲ್ಲ ವಿರೋಧ ಇಲ್ಲ, ಒಂದು ನಿರವಕಾಶ ಶ್ರುತಿ ಬ್ರಹ್ಮ ನಚ ಶಂಕರ, ಒಂದು ನಿರವಕಾಶ ಶ್ರುತಿ ಅದು ಸಾವಕಾಶ ಶ್ರುತಿ. ಆ ನಿರವಕಾಶ ಶ್ರುತಿಯಲ್ಲಿ ರುದ್ರದೇವರಿಗೆ ಸರ್ವೋತ್ತಮತ್ವವನ್ನು ಹೇಳಿಲ್ಲ, ಆದ್ದರಿಂದ ಯಾವ ಕಾಲಕ್ಕೂ ಕೂಡ ವಿಷ್ಣುವಿಗೆ ಅರ್ಥ ಮಾಡಬೇಕು, ಬೇರೆ ಅರ್ಥ ಮಾಡಕ್ಕೆ ಬರೋದಿಲ್ಲ. ವಿಷ್ಣುವಿಗೆ ಏನಾದರೂ ದೋಷ ಹೇಳಿದ್ರೆ ಬೇರೆ ಹೆಸರು ಬೇರೆ ಹೋಗಿರೋದಲ್ಲ, ಆದರೆ ನಿರುದ್ಧಾದೇ ಇತರರಿಗೆ ಏನಾದರೂ ಗುಣ ಹೇಳಿದ್ರೆ ಅದು ಗುಣಗಳು ಅವರದಲ್ಲ ಬೇರೆ ವಿಷ್ಣುವಿನದೇ. ಇದು ಶ್ರುತಿ ಅರ್ಥ ಮಾಡ್ತಕ್ಕಂಥ ವಿಚಾರ. ಒಬ್ಬರೇ ಹೆಸರು ಇಬ್ಬರ ಹೆಸರು ಒಬ್ಬರಿದ್ದಾರೆ ಒಂದೇ ಆಫೀಸ್ನವರು, ಗೊತ್ತಾಯ್ತಾ? ಮುಖ್ಯಾಧಿಕಾರಿ ಅಂತ ಬಂದಾಗ ಅವನಿಗೆ ಹೋಗುತ್ತೆ, ಬರೀ ಇದ್ದಾಗ ಇವನಿಗೆ ಬರುತ್ತೆ. ಹೆಸರು ಒಂದೇ ಇದು ಮಾತ್ರಕ್ಕೆ ಕನ್ಫ್ಯೂಷನ್ ಕಾರಣ ಇಲ್ಲ, ಗೊತ್ತಾಯ್ತಾ? ಅಟೆಂಡರ್ ಹೆಸರು ಶಂಕರ, ಗೊತ್ತಾಯ್ತಾ? ಒಬ್ಬ ಆಫೀಸರ್ ಹೆಸರು ಶಂಕರ, ಗೊತ್ತಾಯ್ತಾ? ಲೆಟ್ರ್ ಬಂದ್ಬಿಡುತ್ತೆ, ಯಾರು ತಗೋಬೇಕು ಹೇಳಿದ್ರೆ ಮುಂದೆ ನೋಡ್ತಾರೆ, ಏನೇನು ಬರೆದಿರ್ತಾರೆ ನೋಡ್ತಾರೆ. ಅದು ತಕ್ಕಂತೆ ಕೊಟ್ಟರೆ ಹೆಸರಿಗೆ ಅಂತ ಕ್ಷಣ ನಾವೇ ಅವನಿಗೆ ಕೊಟ್ಬಿಟ್ರೆ, ಅಲ್ಲಿ ಲೆಟ್ರ್ ಕೊಟ್ಟರೆ ಏನೋ ವಾಸಿ, ಇದು ಕೊಟ್ಬಿಟ್ರೆ ರಿಜಿಸ್ಟ್ರ್ ಕೊಟ್ಟ ಆಗಿದೆ ಕೊಟ್ಟ ಗತಿ ಏನಾಗುತ್ತೆ? ಸಾಧ್ಯವೇ ಇಲ್ಲ. ಅದು ಹೆಸರು ಮಾತು ಇವರು ಲೋಕದಲ್ಲಿ ನಡೀತಿರೋದು ಹಾಗೆ ತಾನೆ. ಇನ್ಶಿಯಲ್ಸ್ ಬಂದಿದ್ದೆ ಅದಕ್ಕೋಸ್ಕರ ಡಿಸ್ಟ್ರಿಕ್ಟ್ ಒಂದೇ ಹೆಸರನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ಬರುತ್ತೆ. ಒಂದೇ ಹೆಸರು ಒಬ್ಬರೇ ಹೆಸರು ಏನು ಬೇಕಾಗಿಲ್ಲ, ತುಂಬ ಜನ ಇರೋ ಸಂಭವ ಇರೋದ್ರಿಂದಲೇ ಇನ್ಶಿಯಲ್ಸ್ ಬರೋಕ್ಕೆ ಪ್ರಾರಂಭವಾಗಿದೆ. ಪರಮಾತ್ಮನಿಗೆ ಅಲ್ಲಿ ವಿಶೇಷಗಳಿವೆಲ್ಲ ಕೂಡ ಏಕ ನಾರಾಯಣ ಇದು ದೇವರಿಗೆ ಅನ್ನ ಏನಪ್ಪ, ಇವರು ನ ಬ್ರಹ್ಮಾನಂದ ಶಂಕರ ಆದರೆ ಇದಕ್ಕೆ ಸಾಧ್ಯ ಇಲ್ಲ. ವಾಸುದೇವೋ ವಾ ಇದವಗ್ರೆ ಆಸಿ ಅಂತ ವಾಸುದೇವೋ ಅಗ್ರೇ ವಾಸುದೇವ ಅಗ್ರೇ ವಾಸಿ ಬ್ರಹ್ಮಾನಂದ ಶಂಕರ. ಹೊಳೆಯ ಕಾಲದಲ್ಲಿ ಎಲ್ಲರಿಗಿಂತ ಮೊದಲು ಸ್ವಾತಂತ್ರ್ಯದ ಅಭಿವ್ಯಕ್ತನಾಗಿದ್ದು ವಿಷ್ಣು ಒಬ್ಬನೇನೆ. ನ ಬ್ರಹ್ಮಾನಂದ ಶಂಕರ ಮತ್ತೆ ಇನ್ನೊಂದು ಹೇಳ್ತಾ ಇದ್ದ, ಇಂದ್ರ ಸೂರ್ಯ ಇಂದ್ರ ಸೂರ್ಯಾದಿಗಳು ಅಲ್ಲ, ನಚ ಗುಹಾ ಷಣ್ಮುಖ ಅಲ್ಲ, ಸೂರ್ಯ ಅಲ್ಲ ಅಂತ ಹೇಳಿದ್ರೆ ಸೌರಮತ ಹೋಯಿತು, ಗುಹಾ ಅಲ್ಲ ಅಂತ ಹೇಳಿದ್ರೆ ಚಾಂದಮತ ಹೋಯಿತು, ನ ಸೋಮಹಾನ ವಿನಾಯಕ ವಿನಾಯಕ ಅಂತ ಹೇಳಿದ್ರೆ ಗಣಪತ ಮತ ಹೋಯಿತು. ಎಲ್ಲ ಯಾರು ಸರ್ವೋತ್ತಮ ಸಾಧ್ಯ ಇಲ್ಲ, ಹೆಸರು ಹೇಳಿದ್ದಾರೆ ಬರಾಗಲು ಸಾಧ್ಯ ಇಲ್ಲ. ಕೃತಿ ವಾಕ್ಯಗಳಿದ್ದಾರೆ ಎಲ್ಲ ವೇದ ವಾಕ್ಯಗಳು ವಿಷ್ಣು ಇತ್ಯಾದಿ ವಾಕ್ಯಗಳು ಹೊತ್ತು ಹೋಗ್ತಾರೆ ಮತ್ತು ಹೋಗ್ತಾರೆ ಆ ವಾಕ್ಯಗಳನ್ನು. ಆ ವಾಕ್ಯ ಶ್ರುತಿ ವಾಕ್ಯ ಅಂತ ಆಚಾರಕ್ಕೆ ಹೋಗ್ತಾರೆ, ಹೋಗ್ತಾರೆ ವಾಕ್ಯಗಳನ್ನು ಇಲ್ಲೇ ಇಲ್ಲ ಸುಳ್ಳು ಗಲಾಟೆ ಬರ್ತಲ್ಲ ಆ ರೀತಿ ಕೆಪಿಸಿಲ್ಲ. ಇವೆಲ್ಲವೂ ಹೇಳ್ತಕ್ಕಂಥ ಮಾತಾದ್ರೆ ಯಾರು ಅಲ್ಲ ಅಂತ ಯಾರು ಹೇಳಿ, ಹೋಗ್ತಾರೆ ಯಾರು ಹೇಳಿ, ಗೊತ್ತಾಯ್ತಾ? ದೈವರು ಕೂಡ ಈ ಶ್ರುತಿಗಳು ಶ್ರುತಿಗಳಲ್ಲ ಅಂತ ಹೇಳಿದ್ದೇನೆ. ಅದಮೇಲೆ ಆ ಬಗ್ಗೆ ವಿವಾದನೇ ಇಲ್ಲ, ಅದು ಒಂದು ಶ್ರುತಿ ಸಾಕು, ಸರ್ವತ್ತರ ಒಂದೇ ಒಂದು ಶ್ರುತಿ. ಶ್ರುತಿ ಅಷ್ಟು ಹೇಳಿದ ಮೇಲೆ ಕಾಂಟ್ರಿಡಿಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಒಂದು ಮಾತು ಹೇಳಿದ ಮೇಲೆ ಏನು ಮಾಡೋದು ಅದೇ ಮಾಡೋದಿಲ್ಲ, ವಿರೋಧ ಮಾಡೋದಿಲ್ಲ. ಅದರಿಂದ ಒಂದು ವಾಕ್ಯ ನಮಗೆ ಸಿಕ್ಕರು ಸಾಕು, ವಿಷ್ಣು ಸರ್ವೋತ್ತಮತ್ವಾದ ಸಮಯಗಳೆಲ್ಲ ಸ್ಪಷ್ಟವಾಗ್ತಾ ಇದೆ. ಇತ್ಯಾದಿ ವಾಕ್ಯತೋ ವಿಷ್ಣೋ ಉತ್ಪತ್ತಿರವತಾರಿರೋದ್ರಿಂದ ಎಲ್ಲರೂ ವಿಷ್ಣು ಉತ್ಪತ್ತಿರಾದ ಅಂದರೆ ಅವತಾರದ ವಿಷಯ ಅಂತ. ಅವತಾರವು ಕೂಡ ಪ್ರಾದುರ್ಭಾವನೆಯಲ್ಲಿ ಉಳಿದವರಂತ ಅವತಾರ ಅಲ್ಲ. ಜನಿತೋತ ವಿಷ್ಣು, ವಿಷ್ಣು ಹುಟ್ಟಿದ, ವಿಷ್ಣುವಿನ ಒಬ್ಬರು ಹುಟ್ಟಿಸಿದ ಅಂತ ಪ್ರಶ್ನೆ ಬಂತು. ಅದಕ್ಕೆ ಅರ್ಥ ಏನಾಗ ಪ್ರಾದುರ್ಭಾವ ಮಾಡದ ವಿಷ್ಣು ಅಂತ ಹೇಳಿದ್ರು ಬೇರೆಯವರು ಹೇಳಿದ್ರೆ ಅರ್ಥ ಮಾಡಬಾರದು. ಮುಖ್ಯಂ ಬ್ರಹ್ಮ ಹರಿ ತಸ್ಮಾತ್ ಪ್ರಸ್ತಾವ ಪರವೀತ್ಯತಿ. ಆದ್ದರಿಂದ ತಸ್ಮಾತ್ ಆದ್ದರಿಂದ ಮುಖ್ಯಂ ಬ್ರಹ್ಮ ಅತ್ಯಂತ ಮುಖ್ಯವಾದ ಅರ್ಥದೊಳಗೆ ಬ್ರಹ್ಮ ಅಂದರೆ ಯಾರು? ಕರ್ತ ಪರಮಾತ್ಮನೇ ಆಗಿದ್ದಾನೆ, ವಿಷ್ಣುವೇ ಆಗಿದ್ದಾನೆ. ಪ್ರಸ್ತಾವ ಪರಂ ಇತ್ಯಾದಿ ಬಂದಿರೋ ಪ್ರಸ್ತಾವ ಕೂಡ ಪರಂ ಬ್ರಹ್ಮ ಅಂತಲೇ ಬರೋದು ಬಂದಿರೋದು. ಋತಂ ಸತ್ಯಂ ಪರಂ ಬ್ರಹ್ಮ ಅಂತ ಈ ಪ್ರಸ್ತಾವ ಅಂದ್ರೇನು ಅಂದರದು ಕಾಂಟೆಕ್ಟ್. ಅದು ಕಾಂಟೆಕ್ಟ್ ಪರಂ ಬ್ರಹ್ಮ ಅಂತ ಬಂದಾಗ ಬರೀ ಬ್ರಹ್ಮ ಅಂತ ಬಂದ್ರೇ ವಿಷ್ಣು ಆಗಿಬಿಡ್ತಾರೆ. ಇದು ಪರಂ ಬ್ರಹ್ಮ ಅಂತ ಬಂದಾಗಲಂತೂ ಬೇರೆ ಅರ್ಥ ಮಾಡೋ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಮುಖ್ಯ ಬ್ರಹ್ಮ ಗ್ರಹ ಗ್ರಹೇ ಇದೆ ಮುಖ್ಯಂ ವಿದ್ಯತೆ ಅಹಂ ಭವೇ ಹಿ ಮುಖ್ಯ ಗೌಣಾಂಗೀಕೃತಿರ್ಭವೇ ಮುಖ್ಯ ಬ್ರಹ್ಮ ಗ್ರಹೇ ಇತ್ತೆ ನಾಮುಖ್ಯಂ ಯುಜ್ಯತೆ ಕೃತಿ ಮುಖ್ಯ ಬ್ರಹ್ಮ ಗ್ರಹೆ ಮುಖ್ಯವಾದ ಬ್ರಹ್ಮನನ್ನು ಗ್ರಹ ಅಂದರೆ ಗ್ರಹಣ ಮಾಡೋ ತಿಳಿಯೋದು ಅಂತ ಪ್ರಸಂಗ ಬಂದಾಗ ಯುಕ್ತೆ ಅದು ಕೂಡ್ತಿರಬೇಕಾದ್ರೆ ನಾ ಅಮುಖ್ಯಂ ವಿದ್ಯತೆ ಕೃತಿ ಅಮುಖ್ಯವಾದ ಅರ್ಥವನ್ನು ಮಾಡಬಾರ್ದು ಮುಖ್ಯವಾದ ಬ್ರಹ್ಮ ಅಂತ ಪ್ರಸಂಗ ವಿಷ್ಣು ಅಂದರೆ ವಿಷ್ಣು ಅಂತಲೇ ಅರ್ಥ ಮಾಡಬೇಕು ಅಲ್ಲಿ ದೋಷ ಹೇಳ್ತಕ್ಕಂಥ ಬಂದರೆ ವಿಷ್ಣು ಅಂತ ಬೇರೆ ಯಾರ ಹೆಸರು ಹೇಳ್ತಿದ್ದಾರೆ ಅವತ್ತು ವಿಷ್ಣು ವಿಚಾರ ಅಲ್ಲ ಆ ರೀತಿ ಸ್ಪಷ್ಟ ತಿಳ್ಕೊಬೇಕು ಮುಖ್ಯಾರ್ಥ ಗ್ರಹಣ ಮಾಡತಕ್ಕಂಥ ಪ್ರಸಂಗ ಬಂದಾಗ ಅಮುಖ್ಯಾರ್ಥವನ್ನು ಗ್ರಹಣ ಮಾಡಬಾರದು ಅಸಂಭವೇ ಹಿ ಮುಖ್ಯಸ್ಯ ಗುಣಾರ್ಥಾಂಗೀಕೃತಿ ಭವೇ ಮುಖ್ಯಸ್ಥೆ ಅಸಂಭವೇ ಮುಖ್ಯಾರ್ಥ ಕುಡದೆ ಹೋದಾಗ ಗುಣಾರ್ಥ ಅಂಗೀಕೃತಿ ಭವಿ ಹೇಳಿದ್ದಾರೆ ಚಾತುರ್ಮಾಸ ಮೂರನೇ ವ್ರತ ಹಾಲು ತಗೊಂಡು ಬಾ ಅಂದರು ಈಗ ಹಾಲು ತರಾಗಿಲ್ಲ ಗಣಕಕ್ಕೆ ನಿಷಿದ್ಧ ಹಾಲಾಕ್ರೆ ಗೋಳಿಗೆ ಹಾಕಿದ್ರೆ ಹಾಲಾಕ್ರೆ ಅಂತ ಹೇಳಿಬಿಡ್ತಾರೆ ತಕ್ಕ ಏನು ಮಾಡಬೇಕು ಅವನು ಮುಖ್ಯಾರ್ಥ ತಗೊಂಡಾಗಿಲ್ಲ ಏನು ಮಾಡ್ತಾನೆ ಈ ತೆಂಗಿನ ಕಾಲು ತಗೊಂಡಿರ್ತಾನೆ ಅದು ಬೇರೆ ದಿವಸ ಹಾಕಿದ್ರೆ ಒಪ್ಪೋದಿಲ್ಲ ಇದೇ ಹಾಕೊಂಡು ಹೇಳಿದ್ರೆ ಬೇರೆ ದಿವಸ ತೆಗೆದ್ರೆ ಬಾಧಕ ಇದೆ ಆಗ ಬಾಧಕ ಇದೆ ಬಾಧಕ ಇದ್ದ ಕಾಲಕ್ಕೆ ಮುಖ್ಯಾರ್ಥ ಮಾಡಬೇಕೇ ಹೊರತು ಬಾಧಕ ಇರೋದ್ರ ಕಾಲಕ್ಕೆ ಏನರ್ಥ ಮಾಡಬೇಕು ಮುಖ್ಯಾರ್ಥನೇ ಮಾಡಬೇಕು ಮುಖ್ಯಂ ಬ್ರಹ್ಮ ಹರಿತಸ್ಮಾತ್ ಪ್ರಸ್ತಾವ ಪರಮಿತ್ಯಪಿ ಮುಖ್ಯ ಬ್ರಹ್ಮ ಗ್ರಹೇ ಇತ್ತೆ ನಾ ಅಮುಖ್ಯಂ ವಿಚ್ಯತೆ ಕೊಟ್ಟಿ ಅಸಂಭವೇ ಹಿ ಮುಖ್ಯಸ್ಯ ಗೌಣಾರ್ಥ ಅಂಗೀಕೃತಿ ಭವೇ ಗೌಣಾರ್ಥ ಅಂದರೆ ಸೆಕೆಂಡರಿ ಮೀನಿಂಗ್ ಅಂತ ಪ್ರಾಚುರ್ಯಾರ್ಥಾಸ್ಯ ಮಯತಃ ಅತ್ರ ಪ್ರತಿಪಾದಿತಾ ಈಗ ಅನ್ನಮಯ ಪ್ರಾಣಮಯ ವಿಜ್ಞಾನಮಯ ಮನೋಮಯ ಈಗ ಆನಂದಮಯ ಎಲ್ಲ ಏನಿವು ಮಯಟ್ ಇವೆಲ್ಲ ಮಯಟ್ಗೆ ಏನರ್ಥ ಪ್ರಾಚುರ್ಯ ಅದು ಬಾಯಿ ಹೆಚ್ಚು ತುಂಬಿಕೊಂಡಿರೋದು ಅಂತ ಅನ್ನಪೂರ್ಣ ಆನಂದಪೂರ್ಣ ಮನೋಪೂರ್ಣ ವಿಜ್ಞಾನಪೂರ್ಣ ಅನ್ನೋದೆಲ್ಲ ದೇವರ ಹೆಸರುಗಳಾಗುತ್ತೆ ಆ ರೀತಿ ಅನ್ವಯ ಮಾಡಬೇಕು ಮುಖ್ಯಾರ್ಥಾಸ್ಯ ಮಯತ ಸರ್ವೇ ಅತ್ರ ಪ್ರತಿಪಾದಿತಾ ಭೋಗ್ಯತ್ವಮತ್ರ ಚಾಚ್ಯತ್ವಯ ಹರೇ ಹಾಗಿದ್ರೆ ಏನಂತ ಬಂತು ಅದ್ಯತೆ ಇತಿ ಅನ್ನ ಅಂತ ಬಂತು ತಿನ್ನಲ್ಪಡ್ತಾನೆ ಅಂತ ಬಂತು ಇಷ್ಟು ತಿನ್ನಲ್ಪಡ್ತಾನೆ ಅಂತ ಕೇಳಿದರೆ ಆ ಅರ್ಥದಲ್ಲ ಅಲ್ಲ ಯಾರ ಸಲ ಅನ್ನ ಅಷ್ಟ ದೇವ್ರಿಗೆ ಅನ್ನ ಅಂತ ಹೆಸರಿ ನಮ್ಮ ದೃಷ್ಟಿಯಿಂದ ಅನ್ನ ಅಂದ್ರೆ ಏನು ಅನ್ನ ನಾವು ತಿಂತೇವೆ ಆದ್ದರಿಂದ ನಾವೇ ದೊಡ್ಡವರು ಅನ್ನೋ ಭಾವನೆ ಬರ್ತದೆ ಆ ಅರ್ಥ ಅಲ್ಲ ಅನ್ನ ಆ್ಯಕ್ಚುಲಿ ಅನ್ನ ನಾವು ತಿಂತೇವೆ ಕರೆಕ್ಟು ಅದನ್ನು ಬದುಕಿರೋದು ಯಾವುದು ಅನ್ನ ಆ್ಯಕ್ಚುಲಿ ಹೆಸರಿಗೆ ನಾವು ತಿಂದಾಗ ಆಯಿತು ಅದನ್ನು ನಮ್ಮನ್ನು ಬದುಕುತ್ತೆ ಆ್ಯಕ್ಚುಲಿ ಅದಕ್ಕೆ ಏನಂತಾರೆ ಅದಕ್ಕೆ ಅನ್ನ ಅಂತ ಯಾವುದನ್ನು ತಿನ್ನೋದ್ರಿಂದ ನಾವು ಬದುಕ್ತೇವೆ ಅದನ್ನ ನೋಡೋದಕ್ಕೆ ನಾವೇನಾದ್ರೆ ನಮ್ಮಿಂದ ಸತ್ತೋದಾಗಾಯ್ತು ಆ್ಯಕ್ಚುಲಿ ಆ ತಿಂದವರು ನಾವು ಬದುಕೋದಕ್ಕಾಗಲಿ ಅದರ ಅರ್ಥ ಏನು ಅನ್ನ ಅನ್ನಂ ಬ್ರಹ್ಮ ಭಗವತ್ ಅನ್ನಂ ಅನ್ನಾದ ಏವಚ ದೇವರಿಗೆ ಅನ್ನ ಅಂತ ಹೇಳಿ ಅದರ ಅರ್ಥ ಏನಂತ ಕೇಳಿದರೆ ಅನ್ನದಲ್ಲಿ ಇದ್ದು ನಮ್ಮನ್ನು ರಕ್ಷಣೆ ಮಾಡೋದು ಪರಮಾತ್ಮ ಅಂತ ಅರ್ಥ ಹೊರತು ನಮ್ಮಿಂದ ತಿನ್ನಲ್ಪಡ್ತಾನೆ ಕಡಿಮೆ ಅಂತ ಅರ್ಥ ಅಲ್ಲ ಉಪಜೀವಿ ಅಂತ ಪ್ರಾಚುರ್ಯಾರ್ಥ ಯಟ ಪ್ರಾಚುರ್ಯಾರ್ಥ ಅದು ಬೇರೆ ಅರ್ಥ ಅದು ಇನ್ನೊಂದು ಭಕ್ಷಣೆ ಮಾಡಲ್ಪಡೋದು ಭಕ್ಷಣೆ ಮಾಡೋದು ಬಂದಿಲ್ಲ ಭಕ್ಷಣೆ ಮಾಡಲ್ಪಡೋದು ಅಂತ ಅರ್ಥ ಭಕ್ಷಣೆ ಮಾಡಲ್ಪಡೋದು ಅಂತ ತಿಂದಿದ್ದು ಅನ್ನ ಆಗ್ತದೆ ತಿನ್ನೋನು ಅನ್ನ ಅಂತ ಆಗೋದಿಲ್ಲ ಬಟ್ ಇಲ್ಲಿ ತಿನ್ನೋನೇ ಅನ್ನ ಯಾತಕ್ಕೆ ಅದರಿಂದ ನಾನು ಬದುಕಿರೋದಿಲ್ಲ ಭೋಗ್ಯತ್ವ ಮಾತ್ರ ಸಾಧ್ಯತ್ವ ಉಪಜೀವ್ಯತೆಯ ಹರಿಯಿಗೆ ಇಲ್ಲಿ ಭೋಗ್ಯತ್ವ ಭೋಗ್ಯತ್ವ ಅಂದರೆ ಅಧ್ಯತ್ವ ಅಧ್ಯತ್ವ ಅಂದರೆ ಉಪಜೀವ್ಯ ಅದರಿಂದ ಬದುಕಿದ್ದೇವೆ ಅಂತ ಅರ್ಥನೇ ಹೇಳ್ಬೋದು ಬೇರೆ ಅರ್ಥ ಮಾಡಾಗಿಲ್ಲ ಮಹಾಭೂತ ಮಹಾಭೂತ್ಯ ಅನ್ನಮಯೇ ಭವೇ ಅಧ್ಯತೆ ಅತಿಚ ಭೂತಾನೆ ಅಂತಿದೆ ಮಹಾಭೂಕ್ತ ಮಹಾಭೋಗ್ಯ ಮಹಾಭೋಕ್ತ ಅಂದರೆ ಯಾರು ಪರಮಾತ್ಮ ಒಬ್ಬನೇ ಯಾಕೆ ಅತ್ತ ಚರಾಚರ ಗ್ರಹಣ ಇಲ್ಲಿ ಜಗತ್ತನ್ನೇ ತಿಂತಕ್ಕಂಥ ಸಾಮರ್ಥ್ಯ ಇರೋ ಅನ್ನ ಅಂದರೆ ಯಾರು ಭಗವಂತ ಒಬ್ಬನೇ ಮತ್ತು ಮಹಾಭೋಗ್ಯ ಎಲ್ಲರಿಂದ ತಿನ್ನಲ್ಪಡ್ತಕ್ಕಂಥ ವಸ್ತು ಅಂದರೆ ಭಗವಂತನೇ ಅದಕ್ಕೆ ಆ ರೀತಿ ಅವರು ಕಾಪಾಡ್ತಾನೆ ಆದ್ದರಿಂದ ಮಹಾಭೋಕ್ತೃ ಅವನೇ ಮಹಾಭೋಗ್ಯನೂ ಅವನು ಇತ್ಯಾದ್ರಿಂದ ಅನ್ನ ಶಬ್ದಕ್ಕೆ ಮುಖ್ಯವಾಗಿ ನಾರಾಯಣ ಅಂತಲೇ ಅರ್ಥ ಇತ್ಯರ್ಥವು ಅನ್ನಮಯೇ ಭವೇತು ಅನ್ನಮಯ ವಿಷ್ಣು ಅಂತ ಹೇಳಿದ್ರೆ ಈ ಅರ್ಥವನ್ನು ಮಾಡ್ಕೋಬೇಕು ಮಹಾಪ್ರಾಣೋ ಮಹಾಬೋಧೋ ಮಹಾವಿಜ್ಞಾನವಾನಪಿ ಅಲ್ಲಿ ಪ್ರಾಣಮಯ ಅಂತ ಏನು ಮಾಡಬೇಕು ಮಹಾಪ್ರಾಣ ಅಂತ ಅನ್ನಮಯ ಅಂದಾಗ ಮಹಾಭೋಕ್ತ ಮಹಾಭೋಗ್ಯ ಅಂತ ಪ್ರಾಣಮಯ ಅಂದರೆ ಮಹಾಪ್ರಾಣ ಅಂತ ಯಾಕೆ ವಾಯುದೇವರು ಪ್ರಾಣಮಯರೇ ಅದು ನಿಜವಾಗ ಮಹಾಪ್ರಾಣ ಪ್ರಾಣಸ್ಥ ಪ್ರಾಣ ಯಾರು ವಿಷ್ಣು ಪ್ರಾಣಮಯ ಅಂದರೆ ಮಹಾಪ್ರಾಣ ಅದೇ ರೀತಿ ಜ್ಞಾನಮಯ ಎಲ್ಲ ದಿವಸ ಸ್ವಲ್ಪ ಜ್ಞಾನ ಇರುತ್ತೆ ಪರಮಾತ್ಮನ ವಿಜ್ಞಾನಮಯ ಜಾತಕರಂದರು ಅಂದರೆ ಮಹಾಬೋಧ ಅವನಷ್ಟು ಜ್ಞಾನ ಯಾರಿಗೂ ಇಲ್ಲ ಸರ್ವಜ್ಞ ಸರ್ವವಿದ್ಯ ಅದಕ್ಕೆ ಮಹಾಬೋಧ ಅಂತಕರ ಮಹಾವಿಜ್ಞಾನವಾನತಿ ಮಹಾವಿಜ್ಞಾನವಾನ್ ಅಂತ ವಿಶೇಷ ಸಾಮಾನ್ಯತೆಯ ವಿಜ್ಞಾನಂ ಮನ ಇಚ್ಛೆ ಮತ್ತು ಮನ ಅಂದ ಶಬ್ದಕ್ಕರ್ಥ ಏನಂದರೆ ವಿಶೇಷ ವಿಜ್ಞಾನಮಯ ಅಂದರೆ ಜ್ಞಾನವಾನ್ ಮನೋಮಯ ಅಂದರೆ ಜ್ಞಾನವಾನ್ ಆ ವ್ಯತ್ಯಾಸ ಏನಂದರೆ ಸಾಮಾನ್ಯ ಜ್ಞಾನವಾನ್ ವಿಶೇಷ ಜ್ಞಾನವಾನ್ ಅಂತ ಜ್ಞಾನಂ ವಿಜ್ಞಾನ ಸಹಿತ ಹೇಳಿದ್ರಲ್ಲ ಮನಸ್ಸು ಅಂದರೂ ಜ್ಞಾನ ಅಂತ ಅರ್ಥ ವಿಜ್ಞಾನ ಅಂದರೂ ಜ್ಞಾನ ಅಂತನೋ ವಿಜ್ಞಾನ ಅಂದರೆ ವಿಜ್ಞಾನ ಅಂತಲೇ ಅರ್ಥ ಮನಸ್ಸು ಅಂದರೆ ಜ್ಞಾನ ಅಂತ ಸೊ ಪರಮಾತ್ಮ ಜ್ಞಾನವಾನ್ ಅಂದರೂ ಭಗವಂತನೇ ವಿಜ್ಞಾನವಾನ್ ಅಂದರೂ ಭಗವಂತನೇ ಏಕಶ್ಚ ಜ್ಞಾನ ರೂಪಸ್ಯ ಹರೆಯಲು ಅವನೇ ಜ್ಞಾನರೂಪರಾದ ಶ್ರೀಹರಿಗೆ ಜ್ಞಾನಮಯ ವಿಜ್ಞಾನಮಯ ಅಂತ ಹೇಳಿ ತ ವಿಶೇಷವನ್ನು ತೋರಿಸೋದಕ್ಕೋಸ್ಕರ ಅಭೇ ದೇವಿ ವಿಶೇಷ ಉದಿತೋ ಹರಿ ವೇದ ಶಬ್ದ ವಿಶೇಷ ಭಿನ್ನತ ಸೋ ಅನ್ನಮಯ ಅಂತ ಹೇಳ್ತಾವರ್ತ ಅನ್ಯ ಪ್ರಾಣಮಯ ಅನ್ಯೋ ಆತ್ಮ ವಿಜ್ಞಾನಮಯ ಅನ್ಯ ಅನ್ಯ ಅನ್ನೋ ಪದ ಇಲ್ಲಿ ಅದು ಬೇರೆ ಬೇರೆ ಅಂತ ಹೇಳಿದ್ದಾರಲ್ಲ ಇದು ವಿಷ್ಣುವೇ ಆಗಿದ್ರೆ ಬೇರೆ ಅಂತ ಹೇಳ್ಬೇಕಾಗಿತ್ತು ಅಂತ ಪ್ರಶ್ನೆ ಬೇರೆ ಅಂತ ಹೇಳಿದ್ರೆ ವಿಷ್ಣು ಅಲ್ಲ ಅಂತ ಆಯ್ತಲ್ಲ ಪ್ರತಿಯೊಂದನ್ನು ಎಕ್ಸಾಮ್ ಮಾಡ್ತಾರೆ ಇದು ಬೇರೆ ಅಂದರೆ ಆ ರೀತಿ ಅರ್ಥ ಅಲ್ಲ ಬೇರೆ ರೂಪ ಅಂತ ಬೇರೆ ವಸ್ತು ಅಂತ ಅರ್ಥ ಅಲ್ಲ ಬೇರೆ ರೂಪ ರಾಮ ಬೇರೆ ಕೃಷ್ಣ ಬೇರೆ ಅಂದರೆ ಅರ್ಥ ರಾಮನೂ ಕೃಷ್ಣನೇ ಕೃಷ್ಣನೂ ನಾರಾಯಣನೇ ಆದರೆ ರಾಮರೂಪ ಅಂತಂದರೆ ಕೃಷ್ಣರೂಪ ಅಂತಂದರೆ ವಸ್ತು ಬೇರೆ ಅಂತ ಹೇಳಿದ್ದೆ ಹೊರತು ಇದು ಏನದು ಒಬ್ಬರು ಒಂದೇ ಅದೇ ಅನ್ಯ ಶಬ್ದಕ್ಕೆ ಯಾವುದೋ ಸ್ಪರ್ಶದಲ್ಲಿ ಅನ್ಯ ಅಂತ ಬಂದಿಲ್ಲ ಇಲ್ಲಿ ಅನ್ಯ ಅಂತ ಬಂದಿಲ್ಲ ಗೊತ್ತಾಯ್ತಾ ಅನ್ಯ ಅನ್ಯಾವತಾರ ರೂಪೈತ್ಯ ಪರಮಾತ್ಮ ಅನೇಕ ಬೇರೆ ಬೇರೆ ರೂಪಗಳನ್ನು ತಗೊಳ್ತಾನೆ ಅಂತ ಕೇಳಿದರೆ ಭಿನ್ನ ಭಿನ್ನ ರೂಪಗಳು ಅಂದರೆ ಅಭೇದ ತೆಗೆದಾಗ್ತಕ್ಕಂಥ ರೂಪಗಳು ಅಂತ ಅಲ್ಲ ನೋಡ ಜನಗಳಿಗೆ ನರಸಿಂಹರೂಪ ಕಾಣೋದೇ ಒಂದು ರೀತಿ ರಾಮರೂಪ ಕಾಣೋದೇ ಒಂದು ರೀತಿ ಆ ರೀತಿಯಲ್ಲಿ ಬೇರೆ ಮತ್ತು ವಸ್ತುಸ್ಥಿತಿಯಲ್ಲಿ ಯಾರು ಎಲ್ಲನೂ ಎಲ್ಲನೂ ನಾರಾಯಣ ಅದಕ್ಕೆ ಅಭೇದೇಪಿ ವಿಶೇಷೇಣ ಇವ ಅನ್ಯ ಇತ್ತಿದಿತೋ ಹರಿ ಅಭೇದವೇ ಅಲ್ಲಿರೋದು ಅದು ವಿಶೇಷ ಬಲಾತೇರ ಅಂತ ಕರೆದಿದ್ದಾರೆ ಅನ್ಯ ಅಂತ ಕರೆದಿದ್ದಾರೆ ಸೀತಾಪತಿ ರಾಮ ಅಂತ ಸೀತಾಪತಿ ಕೃಷ್ಣ ಅಂತ ಹೇಳಿದ ರುಕ್ಮಿಣಿಪತಿ ರಾಮ ಅಂತ ಹೇಳಾಗಿಲ್ಲ ಯಾಕೆ ರೂಪ ರುಕ್ಮಿಣಿ ರೂಪ ಸೀತಾರೂಪ ಎರಡು ಬಹಳಷ್ಟು ಬೇರೆ ಆದರೆ ಈ ರೂಪ ಬೇರೆ ಆ ರೂಪ ಬೇರೆ ರೂಪ ಬೇರೆ ಅಂದರೆ ವ್ಯಕ್ತಿ ಬೇರೆ ಅಂತ ಅರ್ಥ ಅಲ್ಲ ಗೊತ್ತಾಯ್ತಾ ಇವೆಲ್ಲ ಸೂಕ್ಷ್ಮ ಗೊತ್ತಾಗದೆ ಏನು ಮಾಡಿಬಿಟ್ರು ಯಾವುದೋ ಪದ ಬಂತಿಲ್ಲ ಅಪರ್ಥ ಮಾಡ್ಬಿಟ್ರು ಯಾವುದೋ ವಿಷಯ ಹೇಳಿದ್ರೆ ತಪ್ಪು ತಿಳ್ಕೊಳ್ಳೋಕೆ ಹೋಗಬಾರ್ದು ಅಲ್ಲಿ ವಿಶೇಷ ವಿಶೇಷ ಬಲದಿಂದ ಪದ ಉಪಯೋಗಿಸಿದ್ದಾನೆ ಭೇದ ಶಬ್ದ ಅನ್ಯತ್ರ ಭಿನ್ನತ ಎಲ್ಲೆಲ್ಲಿ ದೇವರೂಪದ ಬಗ್ಗೆ ಭೇದ ಭೇದ ಅಂತ ಬರುತ್ತೋ ಅಲ್ಲಿ ವಿಶೇಷ ಅಂತ ಅರ್ಥ ಮಾಡ್ಕೊಳ್ತದೆ ಬೇರೆಯವ್ರ ಬಗ್ಗೆ ಹೇಳಿದಾಗ ಭಿನ್ನ ಅಂತ ಅರ್ಥ ಮಾಡ್ಕೊಳ್ತದೆ ಶಿವ ವಿಷ್ಣು ಬೇರೆ ಅಲ್ಲಿ ಬೇರೆ ಅಂದರೆ ಬೇರೆ ಅಂತಾನೆ ಅರ್ಥ ಇಲ್ಲಿ ರಾಮಕೃಷ್ಣ ಬೇರೆ ಅಂದರೆ ಬೇರೆ ಅಂತ ಅರ್ಥ ಏನಂತ ಅರ್ಥ ಎರಡು ಬೇರೆ ರೂಪಗಳು ಅಂತ ಅಷ್ಟೇ ಅರ್ಥ ನಾವು ಅರ್ಥ ಮಾಡ್ಬೇಕಾದ್ರೆ ಏನು ಮಾಡಬೇಕು ಯಾರ ಬಗ್ಗೆ ಮಾತಾಡ್ತೇವೆ ಅನ್ನೋ ಎಚ್ಚರಿಕೆ ಇದ್ದರೆ ತಪ್ಪು ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ವಿಷ್ಣೋ ಹರೌ ಅನ್ಯತ್ರ ಭಿನ್ನತ ಭ್ರೂಯು ಹರೇರ್ ಜೀವ ಜಡೈಹಿ ಅಭಿಭೇದಂ ಹಿ ಮುಖ್ಯತಃ ಭೂಯುಹು ಹರೇರ್ ಜೀವ ಜಡೈರ್ ಅಭಿಭೇದಂ ಹಿ ಮುಖ್ಯತಃ ಅದಕ್ಕೆ ಅಂದರೆ ಹರಿಯೊಂದಿಗೆ ಜೀವಜಡೈಹಿ ಭೇದಂ ಮುಖ್ಯತಃ ಭೂಯುಹು ಶ್ರುತಯ ಶ್ರುತಿಗಳನ್ನು ಹರಿಗೂ ಮತ್ತು ಜೀವಜಡರಿಗೂ ಭೇದವನ್ನು ಹೇಳ್ತಾ ಇತ್ತು ಹರಿಯ ರೂಪರೂಪಗಳು ಭೇದ ಹೇಳ್ತಾ ಇತ್ತು ಆದ್ದರಿಂದ ಎಲ್ಲಿ ಅನ್ಯ ಅಂತ ಬರುತ್ತೆ ನೋಡಿ ಆ ಪ್ರಸಂಗ ಯಾವುದು ಅಂತ ನೋಡಿ ದೇವರ ಪ್ರಸಂಗವಾದಾಗ ಅಲ್ಲಿ ಬೇರೆ ರೂಪ ಅಂತ ಅರ್ಥ ಹೇಳ್ತಾರೆ ಹೊರತು ದೇವರೇ ಬೇರೆ ಅಂತ ಅರ್ಥ ಅಲ್ಲ ಇನ್ನು ಬೇರೆ ಕಡೆ ಬಂದ ಕಾಲಕ್ಕೆ ಜೀವನೇ ಬೇರೆ ಜಡನೇ ಬೇರೆ ಅಂತ ಹೇಳ್ತಾ ಇದೆ ಬೇರೆ ಅಲ್ಲ ಶ್ರುತಿಯ ತಾತ್ಪರ್ಯ ಇದೆಲ್ಲ ಇಲ್ಲಿರೋ ಹೇಳಿದ ಮಾತುಗಳಲ್ಲ ಮತ್ತೆ ಬ್ರಹ್ಮತರ್ಕವ ಚೌಪೇವಂ ಅದ ಏಕಸ್ತ ಪಂಚಮೇಲೆ ಬ್ರಹ್ಮತರ್ಕದ ವಾಕ್ಯಗಳು ಪ್ರತಿಯೊಂದು ಆಚಾರ್ಯ ವೇದವ್ಯಾಸ ವಾಕ್ಯ ಜೋಡಿಸ್ತಾರೆ ಹೊರತು ತಮ್ಮ ವಾಕ್ಯನ ಮಿನಿಮೈಸ್ ಮಾಡ್ತಾ ಹೋಗ್ತಾರೆ ಇದು ಆಚಾರ್ಯರ ವೈಶಿಷ್ಟ್ಯ ಬ್ರಹ್ಮತರ್ಕವ ಚೌಪೇವಂ ಅದ ಏಕಸ್ತ ಪಂಚಮ ಆದ್ದರಿಂದ ಒಬ್ಬರೇ ಭಗವಂತ ಐದು ರೂಪಗಳಿಂದ ಅನ್ನಮಯಾದಿ ಆನಂದಮಯ ಪರ್ಯಂತ ಪಂಚಕೋಶಗಳು ಅಂದರೆ ಬೇರೆಯವ್ರ ಪ್ರಕಾರ ಆ ಕೋಶಗಳು ಅಂದರೆ ಬೇರೆ ಪದಾರ್ಥ ತಿಳ್ಕೊಂಡ್ಬಿಟ್ಟು ಬೇರೆ ಪದಾರ್ಥಗಳಲ್ಲ ಪರಮಾತ್ಮನ ಐದು ರೂಪಗಳು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅಜಕೃಷ್ಣ ಮತ್ತು ನಾರಾಯಣ ಅಂತೇಳಿ ಐದು ರೂಪಗಳನ್ನು ಹೇಳ್ತಾ ಇದ್ದೀವಿ ಮತ್ತು ಅನ್ನಮಯ ಇತ್ಯಾದಿ ಭೃಗೋಶ್ಚ ಏತದ್ವದಿಷ್ಯತಿ ಅಷ್ಟೇ ಅಲ್ಲ ಮುಂದೆ ಭೃಗುವಲ್ಲಿ ಎಲ್ಲಿ ವಿಚಾರ ಬರ್ತಾ ಇದೆ ಭೃಗೋಶ್ಚ ಏತದ್ವದಿಷ್ಯತಿ ವರುಣ ಭೃಗುವಿಗೆ ಪುನರೇವ ವರುಣ ಭೃಗು ವಾರುಣಿಹಿ ಭೃಗುರ್ವೈ ವಾರುಣಿಹಿ ಪುರರೇವ ಪುನರ್ಗೇನು ಮಾಡಿದ್ರೋ ವರುಣಂ ಪಿತರ ಉಪಸತಾದ ಅಧೀಹಿ ಭಗವೋ ಬ್ರಹ್ಮೇತಿ ಮತ್ತೆ ಮತ್ತೆ ಭೃಗುಗುರಿಗಳು ಹೋಗೋದು ವರ್ಣನನ್ನು ಕೇಳೋದು ಅವ್ರು ಹೇಳ್ತಾ ಹೋಗೋದು ಈ ಪ್ರಸಂಗ ಬಂದಿರೋದು ಹಾಗೇನೆ ಪ್ರಾಪ್ಯತ್ತೇ ರಮಯ ಪ್ರೋಕ್ತೇ ತನ್ನತ್ರ ಅನ್ಯದುಚ್ಯತೆ ಎಲ್ಲಿ ಮಯತ್ ಅಂತ ಬರುತ್ತೋ ಅಲ್ಲಿ ಪ್ರಾಚುರ್ಯ ಅಂತ ಅದರಿಂದ ಬೇರೆ ವಿಷಯದಲ್ಲಿ ಬರದೇನೆ ವಿಷ್ಣು ವಿಷಯನೇ ಬರ್ತಾ ಇದೆ ಪ್ರಚುರಾನ್ನ ಪ್ರಚುರಾನ್ನಾದಿರೆ ವಾತೋ ಅನ್ನಮನ್ನಮಯೇ ಅವಿಶೇಷೇಣ ಅನ್ನತ್ತಿ ಅನ್ನೇನು ಹೇಳಿದರು ಮೂರು ಎರಡನೇ ಬದಿಯೊಳಗೆ ಅನ್ನಮಯ ಪ್ರಾಣಮಯ ಅಂತ ಹೇಳಿ ಮುಂದೆ ಹೇಳಬೇಕಾದ್ರೆ ಅನ್ನಂ ಬ್ರಹ್ಮೇತಿ ಹೋಗ ಗೊತ್ತಾಯ್ತಾ ಪ್ರಾಣವೇ ಮನೋ ಬ್ರಹ್ಮೇತಿ ಹೋಗ ಅಲ್ಲಿ ಹೇಳ್ತಾರೆ ಮನಸ್ಸು ಬ್ರಹ್ಮ ಅಂತ ಇಲ್ಲ ಮನ್ನಮ ಮನೋಮಯ ಬ್ರಹ್ಮ ಅಂತ ಹೇಳಿ ಮನೋಮಯ ಅಂದ್ರೆ ಒಂದೇ ಮನಸ್ಸು ಅಂದರೂ ಒಂದೇ ಅನ್ನ ಅಂದ್ರೆ ಒಂದೇ ಅನ್ನಮಯ ಅಂದರೂ ಒಂದೇನೆ ಅದಕ್ಕೆ ಪ್ರಚುರಾದೆ ಪ್ರಚುರ ಅನ್ನಾದಿರೇ ವಾತೋಹಿ ಅನ್ನಂ ಅನ್ನಮಯ ಇತ್ತೆ ಪ್ರಾಣ ಪ್ರಾಣಮಯ ಅನ್ನ ಅನ್ನಮಯ ಜ್ಞಾನ ಜ್ಞಾನಮಯ ಇವೆಲ್ಲ ಒಂದೇ ರೀತಿಯಾದ ಪದಗಳು ಉಚ್ಯತೆ ಹಿ ಅವಿಶೇಷೇನ ನಾಣ್ಯಕ್ಕಿಂತಿಗೆ ಹೊಚ್ಚತೆ ಅದಕ್ಕೆ ಅಲ್ಲಿ ಹೇಳ್ಬೇಕು ಅನ್ನ ಅನ್ನಾದ ಏವತ್ತೆ ವಿಷ್ಣು ಸಹಸ್ರನಾಮದಲ್ಲಿ ಎರಡು ದೇಶ ಹೇಳಿದೆ ಅನ್ನ ನಾಣ್ಯಕ್ಕಿಂತಿ ದೇಹ ಉಚ್ಚತೆ ಮಹಾನಂದತ್ವಯಿ ವಾಚ್ಯ ಏತು ಪುಣ್ಯಾದಿ ಸಿಸ್ಫುಟಂ. ದೇವರು ಹೇಳ್ಬೇಕಾದ್ರೆ ಕೈವ ಅನ್ಯಾತ್ ಕೈವ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನಶ್ಯಾತ್ ಅಂತ ಹೇಳ್ತಾರೆ. ಅದು ಕಣ್ಣು ಬರೀತಾರೆ. ಮಹಾನಂದತ್ವಯ ವಾಚ್ಯ ಹೇತು ಅನ್ಯಾದಿ ಸಿಸ್ಫುಟಂ. ಪರಮಾತ್ಮ ಮಹಾನಂದಮಯ ಯಾತಕ್ಕೆ ಅಂದರೆ ಅದೆಲ್ಲ ಸೃಷ್ಟ್ಯಾದಿಗಳನ್ನು ಮಾಡೋದೇ ಕಾರಣ. ಇದು ನಮಗೆ ಅರ್ಥ ಆಗಲಿಕ್ಕೋಸ್ಕರ ಮಹಾನಂದಮಯ ಸೃಷ್ಟ್ಯಾದಿ ಸಕಲ ವ್ಯಾಪಾರವನ್ನು ಮಾಡ್ತಾರದ್ರಿಂದ ಆನಂದಪೂರ್ಣ ಅಂತ ಗೊತ್ತಾಯಿತು. ಭಾಳ ಯೋಚನೆ ಮಾಡಬೇಕು. ಯಾರು ಸಮಾರಂಭ ಇಟ್ಕೊಂಡಿದ್ದಾರೆ ಯಾತಕ್ಕೆ ಖುಷಿಯಾಗಿದೆ ಸಮಾರಂಭ ಇಟ್ಕೊಂಡು ಖುಷಿ ಸಮಾರಂಭ ಏನು ತೋರಿಸುತ್ತೆ? ಉತ್ಸವಗಳಲ್ಲಿ ಏನು ತೋರಿಸುತ್ತೆ? ಆನಂದವನ್ನು ತೋರಿಸುತ್ತೆ. ಗೊತ್ತಾಯ್ತಾ? ಮಗನ ಮದುವೆ ಮಗನ ಮದುವೆ ದೇವರ ಸಮಾರಂಭ ಇಟ್ಕೊಂಡು ಏನು ತೋರಿಸ ಉತ್ಸವಕ್ಕೋಸ್ಕರ ದೇವರ ಸಮಾರಂಭ ಮಾಡ್ತಾರೆ. ಗೊತ್ತಾಯ್ತಾ? ಗೊತ್ತಾ? 15 ದಿನ ಹತ್ತಾರು ಜನಕ್ಕೆ ಊಟ ಹಾಕ್ಬಿಟ್ಟೆ. ಅದಕ್ಕೆ ಒಳ್ಳೆ ಗುರುತಿನ ಯಾವ ಪ್ರಮೋಷನ್ ಏನೋ ಬಂದುಬಿಟ್ಟಿದೆ. ಆಚರಿಸ್ತಾ ಇದ್ದ ಮನುಷ್ಯ ಎಲ್ಲೆಲ್ಲಿ ವಿಶೇಷವಾದ ಕಾರ್ಯಗಳನ್ನು ಮಾಡ್ತಾನೆ ಅಲ್ಲಿ ಏನಿರುತ್ತೆ? ಆನಂದ. ಏನು ಕಾರ್ಯ ಮಾಡಿದೆ ಯಾವಾಗ ಕೊಡ್ತಾನೆ? ದುಃಖ ಬಂದ ಪ್ರೋಗ್ರಾಮ್ ಇತ್ತು, ಏನೋ ಮನೆ ಇದು ಬಂತು, ಎಲ್ಲ ಕ್ಯಾನ್ಸಲ್. ಯಾತಕ್ಕೆ? ದುಃಖ ಬಂತು. ದುಃಖ ಬಂದಾಗ ಏನು ಮಾಡ್ತಾನೆ? ಕೆಲಸ ಬಿಟ್ಟುಬಿಡ್ತಾನೆ. ಆನಂದ ಬಂದಾಗ ಏನು ಮಾಡ್ತಾನೆ? ಕೆಲಸ ಮಾಡಿ ಶುರು ಮಾಡ್ತಾನೆ. ಅರ್ಜುನ ವಿಶಾಲ ಬಂದದಕ್ಕೆ ಏನು ಮಾಡಿಬಿಟ್ಟ? ನಯೋಚ್ಛೆ ಅಂತ ಕೂತು. ಗೊತ್ತಾಯ್ತಾ? ಉಪದೇಶ ಮಾಡಿದಾಗ ಅರ್ಥ ಆಯಿತು, ಪರೀಕ್ಷೆ ವಚನ ಅಂತ ಅಂತಿದ್ದ. ಅಂದರೆ ಮನುಷ್ಯನಿಗೆ ಯಾವಾಗ ಆನಂದ ಬರುತ್ತೋ ಅವಾಗ ಪ್ರವೃತ್ತಿ ಬರುತ್ತೆ, ದುಃಖ ಬಂದಾಗ ನಿವೃತ್ತಿ ಬರುತ್ತೆ. ಅದು ಸೂತಕ ಬಂದಾಗ ಎಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸಂಧ್ಯಾವನ್ನೇ ಕೂಡ ಅರ್ಥ ಗೊತ್ತಾಯ್ತಿಲ್ಲ, ಅವನು ಎಲ್ಲದೂ ಕಟ್ ಮಾಡಿಬಿಡ್ತಾರೆ. ಯಾಕೆ ಹೆಚ್ಚು ಮಾಡೋಕ್ಕೆ ಬರೋದಿಲ್ಲ, ಉತ್ಸವ ಬಂದರೆ ಜಾಸ್ತಿ ಮಾಡ್ತಾರೆ. ಯಾವಾಗ ದುಃಖ ರೋದನ ಏನದು? ಏನದು ಕಾರ್ಯ ಅಂತ ಸಂಬಂಧ ಯಾವುದಕ್ಕೆ ಕಾರ್ಯ ಅಂತ ಕರೀತಾರೆ? ಒಳ್ಳೇದಕ್ಕೆ ಕಾರ್ಯ ಅಂತ, ಕೆಟ್ಟದಕ್ಕೆ ಕಾರ್ಯ ಅಂತ ಕರೆಯೋದಿಲ್ಲ. ಗೊತ್ತಾಯ್ತಲ್ಲ, ಒಳ್ಳೇದಕ್ಕೆ ಕಾರ್ಯ ಅಂತ ಕರೀತಾರೆ. ಆದ್ದರಿಂದ ರೋದನ ಅನ್ನೋದು ಕೆಟ್ಟ ಕಾರ್ಯವಾದ್ದರಿಂದ ಏನದು ಇನ್ನೂ ಹೆಚ್ಚು ದುಃಖ. ಅದು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ದುಃಖರೇ ಅದೇ ಹೇಳ್ತಾ ಇದೆ ದುಃಖ ಅಂದರೆ. ಆಯ್ತಾ? ಈಗ ಅದಕ್ಕೆ ಕಾರಣ ಕೊಡಬೇಕಾಗಿಲ್ಲ. ಕಾರ್ಯ ಮಾಡ್ತಾರೆ ಅಂದರೆ ವಿಶೇಷ ಸಮಾರಂಭ ಶಬ್ದಕ್ಕೆ ಅರ್ಥ ಏನು? ಸಮಾರಂಭ ಶಬ್ದಕ್ಕೆ ಶ್ರೇಷ್ಠವಾದದ ದುಃಖ. ಪರಿಷದ ಸಮಾರಂಭ ಅಂತ ದುಃಖದ ಸಮಾರಂಭ ಮಾಡ್ತಾ ಇದ್ದಾರೆ ಕರೆಯೋದಿಲ್ಲ. ಪರಿಷದ ಸಮಾರಂಭ ಶಬ್ದ ಪರಿಷದ ಸಮಾರಂಭ ಅಂತಾನೆ. ಆದಷ್ಟು ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕಾದ್ರೆ ಅಲ್ಲ ಹೇಳ್ತೇನೆ ಹೇಳ್ತೇವೆ. ದೊಡ್ಡ ದೊಡ್ಡ ಕೆಲಸ ಮಾಡ್ತಾ ಏನಾಗಿರ್ಬೇಕು? ಆನಂದ ಆಗುತ್ತೆ. 10 ಜನಕ್ಕೆ ಊಟಕ್ಕೆ ಹಾಕಿದ್ದೆ, ಖುಷಿ ಆಯ್ತು ಅಂತ ಹೇಳಿದೆ. ಆಮೇಲೆ ಮುಂದೆ ಏನಾಯಿತು? 100 ಜನಕ್ಕೆ ಹಾಕಿಬಿಟ್ಟೆ. ಏನಾಯ್ತು ಈಗ? ಆನಂದ ಭಾರಿ ಜಾಸ್ತಿ ಆಗಿದೆ ಅಂತ. ಇನ್ನೂ 1000 ಜನಕ್ಕೆ ಅಂದ, ಇನ್ನೂ ಆನಂದ ಜಾಸ್ತಿ ಆಗಿದೆ ಅಂತ. ಭಗವಂತ ಏನು ಮಾಡ್ತಾನೆ? ಇಡೀ ಜಗತ್ತಿಗೆ ಅನ್ನ ಹಾಕಿಸ್ತಾನೆ. ಏನರ್ಥ ಅದಕ್ಕೆ? ಮಹಾನಂದಮಯ. ಗೊತ್ತಾಯ್ತಾ? ದೇವರು ಸಣ್ಣ ಪುಟ್ಟ ಕೆಲಸ ಮಾಡೋದು, ಸೃಷ್ಟಿಯಾದಿ ಎಲ್ಲವನ್ನೂ ಮಾಡ್ತಾನೆ, ಒಬ್ಬನೇ ಮಾಡ್ತಾನೆ, ಎಲ್ಲ ಕಾಲಕ್ಕೂ ಮಾಡ್ತಾನೆ ಅಂದರೆ ಸದಾ ಆನಂದಮಯ ಅಂತ. ಭವಿಷ್ಯ ನೆಕ್ಸ್ಟ್ ಟೈಮ್ ಬಂದಾಗ ಇದೆ, ಇವತ್ತು ಪ್ರಸಂಗ ಇಲ್ಲ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಮಾಡಿದ್ದಲ್ಲ ಅವ್ರು ಪ್ರಸಂಗ ಎತ್ತಿ ಸರ್ತೇನೇ ಇಲ್ಲ. ದೇವ್ರು ಯಾವಾಗಲೂ ಪ್ರಸಂಗನೇ. ಯಾತಕ್ಕೆ? ಸದಾ ಆನಂದಮಯ ಅನ್ನೋದ್ರಿಂದ ಸೃಷ್ಟಿಯಾಗಿ ಯಾವಾಗಲೂ ಮಾಡ್ತಾನೆ ಇರ್ತಾನೆ ಪರಮಾತ್ಮ. ಯಾವ ಕಾಲಕ್ಕೆ ಕೂಡ ಏನು ಮಾಡೋದಿಲ್ಲ ಪರಮಾತ್ಮ, ಸೃಷ್ಟಿಯಾಗಿ ನಿಲ್ಲಿಸುವುದಿಲ್ಲ. ಯಾವುದರ ಸ್ವರ ಏನು ಕಡಿಮೆ ಆಗಿದೆ ಅಂತ ಅರ್ಥ ಆಗುತ್ತಾಗ ಸಾವಿರ ಬಿಟ್ಟುಬಿಟ್ರೆ ಏನು ಕಡಿಮೆ ಆಯ್ತು ಅಂತ ಕೇಳಿದೆ. ಕೇಳಬೇಕಾಗ ಇಸತ್ಯಾಕ್ ಮಾಡಲಿಲ್ಲ ಅಂತ ಕೇಳಿದ್ರು. ನಾವು ಇಸತ್ಯಾಕ್ ಮಾಡಿ ಓದಕ್ ಮಾಡಿದ್ರಲ್ಲ, ದೇವ್ರಿಗೆ ಕೆಳಗಿಲ್ಲ, ಪ್ರಸಿದ್ಧ ಬರ್ತಾನೆ ಇರ್ತಾರೆ. ಆದ್ದರಿಂದ ದೇವರು ಯಾವಾಗಲೂ ಏನಾಗಿದ್ದಾನೆ, ಅದು ಆನಂದಮಯನೇ ಆಗಿದ್ದಾನೆ. ಇದು ದೇವರ ವಿಶೇಷ. ಆ ಮೃಗಮುನಿನೇ ಮತ್ತೆ ಮತ್ತೆ ಜ್ಞಾನ ಬಂದ ಕಾಲಕ್ಕೆ ಓದ್ತಾರೆ. ಮತ್ತೆ ಓದ್ತಿದ್ರಲ್ಲ ಅಂತ ಕೇಳಿ, ಸುಧಾ ಮಗಳು ಹೋದ್ರೆ ಆಗಿತ್ತಲ್ಲ ಅಂತ ಕೇಳಿದ್ರೆ ಮತ್ತೆ ಇನ್ನೂ ಸರ್ಚ್ ಮಾಡ್ತೀವಿ. ಅನೇಕ ದಾರ್ಢ್ಯ, ದಾರ್ಢ್ಯವನ್ನು ಪುನಃ ಪುನಃ ಮಾಡ್ಕೊಳ್ಳೋದಕ್ಕೆ ಏನಂತ ಹೇಳಿದ್ರು, ಅದೇ ಮುನಿಗಳೇ ಮೃಗಮುನಿಗಳೇನೆ ಅನೇಕ ದಿವಸವಾದ ಮತ್ತೊಮ್ಮೆ ತೋರಿಸು. ಅದು ತಪ್ಪಲ್ಲ. ಗೊತ್ತಾಯ್ತಾ? ಮತ್ತೆ ಓದಿದ್ದನ್ನು ಲೌಕಿಕದಲ್ಲಿ ಓದಿದ್ರೆ ತಪ್ಪು. ಮತ್ತೆ ಬೇಸಿ ಹೋದ್ರೆ ಹೋದ್ರೆ ಸಾಯ್ತು ಅಂತ ಹೇಳಿದ್ರಲ್ಲ ಅಂತ ಕೇಳಿದ್ರೆ ಒಂದು ಪಾಸಿತ್ತು ಅಂತ ಹೇಳಿದ್ರೆ ಅಂತ. ಗೊತ್ತಾಯ್ತಾ? ದೃಢದಲ್ಲಿ ಆಗಲ್ಲ, ಪೂರ್ತಿ ಆಗಿತ್ತು, ಇನ್ನೊಂದು ಸಮಗ್ರ ಆಯಿತು ಅಂತ ಆತ. ಅದು ವ್ಯತ್ಯಾಸ. ಅಧ್ಯಾತ್ಮದ ರೆಪ್ಯುಟೇಷನ್ ಎಂಬುದು ಭೂಷಣ, ಲೌಕಿಕದ ರೆಪ್ಯುಟೇಷನ್ ಭೂಷಣ ಅಲ್ಲ. ಇಲ್ಲಿ ಲೋಕ ನಮ್ಮಲ್ಲೇ ನೋಡಿ, ಕಾದಂಬರಿ ಓದಿ ರಿಪೀಟ್ ಮಾಡಿದ್ರೆ ದಡ್ಡ ಅಂತ ಬಿಸಾಕ್ಬಿಡ್ತಾರೆ. ತೂಕಕ್ಕೆ ಕಳಿಸ್ಬಿಡೋದು ಆ ಕಡೆ. ಟೆಕ್ಸ್ಟ್ ಬುಕ್ ಯಾರು ಮಾಡೋದಿಲ್ಲ, ಟೆಕ್ಸ್ಟ್ ಬುಕ್ ರಿಪೀಟ್ ಮಾಡೋದು. ಆದರೆ ಟೆಕ್ಸ್ಟ್ ಬುಕ್ಗೆ ಆಯುಷ್ಯ ಇಲ್ಲಿವರೆಗಿದೆ, ಪರೀಕ್ಷೆ ಆಗೋವರೆಗೆ ಅಷ್ಟೇ. ಅಧ್ಯಾತ್ಮಿಕರಿಗೆ ಎಂಡೆ ಇಲ್ಲ, ಅದು ಹಂಸ ತೀರ್ಥ ಅಂತ ಹೇಳ್ತಾರೆ. ವಾಯಸ ತೀರ್ಥ ಅಂತ ಹೇಳಿದ್ರೇನು? ಲಿಮಿಟೆಡ್ ಲೈಫ್ ಇದ್ರೆ ವಾಯಸ ತೀರ್ಥ, ಹಾಗೆ ತೀರ್ಥ. ಹಂಸ ತೀರ್ಥ ಅಂದರೆ ಏನದು? ಶಾಶ್ವತವಾದ. ಆ ದೃಷ್ಟಿಯಲ್ಲಿ ಅಧ್ಯಾತ್ಮ ಅಂಬುದು ಶಾಶ್ವತವಾದ್ರಿಂದಾನೆ ಸದನಂ ಬಹುಲೋಕ ವಿಚಿಂತನಯ ರವಣಂ ಗುರು ಮಾನಸ ನಿತ್ಯ. ಕಾದಂಬರಿ ಓದ್ತಿರ್ತಾರೆ, ಬೆಳೆಯ ಸಾಕ ಕಿತ್ಕೊಂಡು ಹೋಗ್ಬಿಡ್ತಾರೆ. ಟೆಕ್ಸ್ಟ್ ಬುಕ್ ಓದೋಕೆ ಕಿತ್ಕೊಂಡು ಹೋಗೋಲ್ಲ ಆಗಲ್ಲ ಕೂಡ. ಹೌದಾ? ಟೆಕ್ಸ್ಟ್ ಬುಕ್ ಓದ್ತೀಯಾ? ಅಥವಾ ಸಮಾಧಾನ ಮಾಡ್ತಾರೆ. ಕಾದಂಬರಿ ಯಾವಾಗ ಇದ್ದಿದ್ದೆ ದರಿದ್ರ ದರಿದ್ರ ದ್ವೈತ ತೊಗೊಂಡೋಗ್ತಾರೆ. ಅರ್ಜೆಂಟ್ ಹೋಗಬೇಕಾಗಿದೆ, ಕಾದಂಬರಿ ತಂದು ಕೊಡ್ಕೊಂಡ್ಬಿಟ್ಟ. ಯಾರು ಅಪ್ರಿಷಿಯೇಟ್ ಮಾಡೋದಿಲ್ಲ ಅಲ್ಲ, ಬಟ್ ಟೆಕ್ಸ್ಟ್ ಬುಕ್ ಹಿಡ್ಕೊಂಡು ಕೊಟ್ರೆ ಅಬ್ಜೆಕ್ಟ್ ಮಾಡೋದೇ ಇಲ್ಲ. ಯಾಕೆ? ಅದು ಅರ್ಥ, ಅದು ವಿಷಯವೇ ಬೇರೆ. ಅದೇ ರೀತಿ ದೇವ್ರ ಬಗ್ಗೆ ಇರ್ತಕ್ಕಂಥ ಅಧ್ಯಾತ್ಮ ಯಾವಾಗಲೂ ಏನದು ಸೂಪರ್ ಆದ್ದರಿಂದ ಅದೆಂದು ಬಿಡಕ್ಕೆ ಬರೋದಿಲ್ಲ. ಇನ್ನು ಆನಂದ ಅನ್ನೋ ದೇವರಿಗೆ ಯಾವಾಗಲೂ ಇದೆ ಎಂಬುದು ಬಹಳ ಇಂಪಾರ್ಟೆಂಟ್. ಎಲ್ಲವನ್ನು ಮಾಡ್ತಾನಾದ್ರಿಂದ ಮಹಾನಂದಮಯ, ಎಲ್ಲವನ್ನು ಎಲ್ಲ ಕಾರ್ಯಕ್ಕೆ ಮಾಡ್ತಾನಾದ್ರೆ ನಿತ್ಯಾನಂದಮಯ. ಎರಡನ್ನು ಯೋಚನೆ ಮಾಡಿ, ನಿತ್ಯಾನಂದಮಯ ಎಂಬ ಹೊಸ ವಿಚಾರ ಗೊತ್ತಾಯ್ತಾ. ಆನಂದಕ್ಕೆ ಲಿಮಿಟೇಷನ್ ಇಲ್ಲದ ಇದ್ದಾಗ ಆ ಸದಾ ಕಾಲ ಸತ್ಯಾದಿ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ದಿನ ಯಾರಿಗೆ ಬೇರೆ ಹೇಳಾಗಿಲ್ವಲ್ಲ, ಎಲ್ಲ ದೇವರ ಹೆಸರುಗಳೇ. ದೇವರ ಹೆಸರು ಕೊಡಿ, ಯಾರು ದೇವರ ಅಂತ ಹೆಸರು ಕೊಟ್ಬಿಡಿ ಇಟ್ಬಾರ್ದು. ನೀವು ಇರುವ ದೇವ್ರ ಅಂತ ಕೇಳಿದ್ರೆ ಇವ್ರು ಕನ್ಫ್ಯೂಸ್ ಮಾಡಿದ್ರು. ಮೊದಲು ಬ್ರಹ್ಮ ಶಿವ ಎಲ್ಲ ತನ್ನ ದೇವರ ಹೆಸರು ಇಟ್ಕೊಬಿಡಿ, ತಂದೆನೆ ಬೇರೆ ಇಟ್ಕೊಳ್ಬೇಕಾಯ್ತು ಅಂತ ಕೇಳಿದ್ರೆ ಬೇರೆ ಹೆಸರು ಇಲ್ಲ ಅರ್ಥ ಆಯ್ತು. ದೇವ್ ಎಲ್ಲ ಹೆಸರುಗಳು ಏನವೋ ದೇವರ ಹೆಸರು, ಏನಾರು ಪದ ಉಪಯೋಗಿಸಿ ದೇವರ ಹೆಸರು ಕೂಡ. ಇದ್ರ ಮಹಾಭಾರತ ಹೇಳ್ತಾರೆ, ಬ್ರಹ್ಮದೇವರು ತಮ್ಮ ಹೆಸರು ದೇವರ ತಾಯ್ತಿ, ಮುಂದೇನು ಮಾಡಿದ್ರಂತೆ ಹುಟ್ಟಿಬಿಡು ಹೊಸ ಹೆಸರು ಕಲೆ ಮಾಡಿದ್ರಂತೆ ತಮ್ಮ ಅಪ್ಪನ ಹೆಸರು ಇಡ್ತಾ ಹೋದ್ರು ಅಂತ ಹೇಳ್ತಾರೆ. ಸರ್ವಶಬ್ದ ವಚಸ್ಸು ಒಳ್ಳೆ ಎಕ್ಸಾಂಪಲ್ ಅಂತ ಎಲ್ಲ ಕೂಡ. ವೇದ ಶಬ್ದ ಇದ್ದ ಹೇವಾದವು ನಿರ್ಮಮೇ ನ ಮಹೇಶ್ವರ, ವೇದದ ಹೆಸರುಗಳನ್ನ ದೇವರ ಹೆಸರನ್ನ ಇಡ್ತಾ ಹೋದ್ರು ಅಂತ ಬೇರೆ ಅಲ್ಲ. ನಮ್ಮಲ್ಲೂ ಪದ್ಧತಿ ಇದೆ, ಏನು ಹೆಸರಿಟ್ಟ ನಮ್ಮ ಗುರುದೇವರ ಹೆಸರು ಇದೆ ತಕ್ಷಣ ಗೊತ್ತಾಯ್ತಾ. ಇಲ್ಲ ಬುತ್ತಾಸ ಇರುತ್ತೆ, ಅವನು ಅವನು ಯಾರೋ ಬುತ್ತಾಸ ಹೆಸರಿಲ್ಲ. ಅವನು ಬುತ್ತಾನೆ ಎಲ್ಲಿ ಎಂಡಾಗತ್ತೆ ಮತ್ತೆ ಅದ ದೇವರಲ್ಲೇ ಎಂಡಾಗ. ನಮಗೇನೋ ಬುತ್ತಾಸ, ಅವ್ರಿಗೆ ಅವ್ರ ಬುತ್ತಾಸ, ಅವ್ರಿಗೆ ಅವ್ರ ಬುತ್ತಾಸ, ಕರೆ ಉಳಿದಿದ್ದೇನೆ ದೇವರಿಗೆ ಹೋಗು. ಅದರಿಂದ ಬೇರೆ ಹೆಸರಿಂದ ಸಾಧ್ಯ ಇಲ್ಲ. ಯಾವ ಹೆಸರು ಬಂದ ಬಂದೇ ಬರೋದು, ಆ ಗಂಧ ಬರೋದು ತಕ್ಷಣ ಕೆರೆ ಮಾಡಬೇಕು, ಅರ್ಥ ಮಾಡ್ಕೋಬೇಕು ಅಂತ ಹೊರತು ಹೆಸರು ಚೇಂಜ್ ಮಾಡಿ ಅಂತ ಹೇಳಿದೆ. ಅಭಿದೀಪಿ ವಿಶೇಷ ಇವ ಅನ್ಯ ಪಿಡಿತೋ ಹರಿಹಿ ವೇದ ಶಬ್ದಾಭಿಷೇಕ ಅದೆಲ್ಲಾಯ್ತ ಮಹಾನಂದತ್ವ ಮಹಾನಂದತ್ಯ ಮಹಾನಂದತ್ವ ಏವಾಚ್ಯ ಹೇತು ಅನ್ಯಾದಿತಿ ಸ್ಫುಟ ಮುಕ್ತ ಶ್ರದ್ಧಂತರೇ ಯಸ್ಮಾತ್ ಸುಖಂ ಲಭ್ವಾ ಕರೋತ್ಯಯಂ ಸುಖಂ ಲಭ್ವಾ ಕರೋತ್ಯಯಂ. ನಾವೆಲ್ಲ ಏನು ಮಾಡ್ಬೇಕೀಗ, ಸುಖಕ್ಕೋಸ್ಕರ ಮಾಡ್ತೇವೆ. ದೇವರು ಸುಖ ಇದ್ದಿದ್ದಕ್ಕೆ ಮಾಡ್ತಾರೆ, ಇಷ್ಟೇ ಡಿಫ್ರೆನ್ಸ್. ಸುಖಕ್ಕೋಸ್ಕರ ನಾವು ಮಾಡ್ತೇವೆ, ಸುಖ ಇದ್ದಿದ್ದರಿಂದ ದೇವರು ಮಾಡ್ತಾರೆ, ಇದು ಡಿಫರೆನ್ಸ್. ಅಂದರೆ ಇಬ್ಬರು ಒಂದೇ ಹೇಗಾಗ್ತಾರೆ, ಸುಖಕ್ಕೋಸ್ಕರ ಮಾಡೋನಲ್ಲಿ ಅದರಿಂದ ಮಾಡೋನಲ್ಲಿ ಯಶದಲ್ಲಿ ಸಮಾರಂಭಕ್ಕೆ ಎರಡಕ್ಕೂ ಮಾಡ್ತಾರೆ ಸಮಾರಂಭ. ಏನೋ ಅಂದ್ಕೊಂಡಿದ್ದೇನೆ ಮಾಡಬೇಕು, ದೊಡ್ಡ ಸಮಾರಂಭ ಮಾಡಿದ್ರೆ ಊಟ ಹಾಕ್ತಾರೆ ಮತ್ತೆ ಸಮಾರಂಭ. ಅದು ಅಂದ್ಕೊಂಡಿದ್ದ ಆಯ್ತು ಮತ್ತೆ ಸಮಾರಂಭ ಅರ್ಥ ಆಯ್ತಾ. ಈಗ ಮೊದಲೊಂದು ಸಮಾರಂಭ, ಆಮೇಲೆ ಒಂದು ಸಮಾರಂಭ. ಮೊದಲನೇದು ಸಾಧ್ಯ ಕಾರ್ಯಸಿದ್ಧಿಗೋಸ್ಕರ, ಆಮೇಲಿಂದು ಕಾರ್ಯಸಿದ್ಧಿ ಆದಕ್ಕೋಸ್ಕರ. ದೇವರು ಮಾತ್ರ ಯಾವಾಗಲೂ ಏನು ಮಾಡ್ತಾರೆ, ಸದಾ ಪೂರ್ಣಾನಂದಾಗಿ ಮಾಡ್ತಾನೆ ಹೊರತು ಇನ್ನೊಂದೇ ದೇವರಿಗಿಲ್ಲ. ನಮಗೆ ಎರಡೂ ಇರ್ಬೋದು, ದೇವರಿಗೆ ಮಾತ್ರ ಒಂದೇ ಸದಾ ಕಾಲ ಪೂರ್ಣಾನಂದನಾಗಿರೋದೇ ಕಾರಣ, ಹೊರತು ಬೇರೊಂದಿಲ್ಲ. ಇದೆಲ್ಲ ಉಪಾಸನೆ ಮಾಡ್ತಾ ಹೋದ್ರೆ ಒಂದೇ ವಂಜನ್ ಸದಾನಂದಂ ವಾಸುದೇವಂ ನಿರಂಜನ, ಪರಮಾತ್ಮ ಸದಾನಂದನಾಗಿದ್ದಾನೆ, ಆನಂದ ಪೂರ್ಣನಾಗಿದ್ದಾನೆ ಅಂತಾನೆ ಬೇರೆಯವರು ಒಪ್ಪಲಿಲ್ಲ. ಸದಾನಂದ ಪೂರ್ಣ ಅದು ಎಲ್ಲಿ, ಪ್ರಳಯ ಕಾಲಕ್ಕೆ ಸದಾನಂದ ಪೂರ್ಣ, ಪ್ರಳಯ ಕಾಲದಲ್ಲೂ ಆನಂದ ಪೂರ್ಣ ಎಂಬುದು ದೇವರ ಅಗಾಧವಾದ ವೈಶಿಷ್ಟ್ಯ. ಆ ಕಾಲ ಕುಡಿದವರೆಲ್ಲ ಏನಿರ್ತಾರೆ, ಲಿಮಿಟೆಡ್ ಸೆನ್ಸಲ್ಲಿ ಇರ್ತಾರೆ. ಅದು ಪರಮಾತ್ಮ ಆ ಕಾಲಕ್ಕೂ ಪೂರ್ಣ ಜ್ಞಾನಮಯ, ಪೂರ್ಣಾನಂದಮಯ, ಎಲ್ಲ ರೀತಿಯಲ್ಲೂ ಪೂರ್ಣ ಪೂರ್ಣ ಪೂರ್ಣ. ಕರೋತಿ ನಾ ಸುಖಿ ಭೂಮ ಸುಖಂ ಮಾಲ್ಪೇ ಸುಖಂ ಭವೇ ಯುಗ್ಧಂ ಯತ್ ಪ್ರವೃತ್ತಿ ಸುಖ ಗಾನಾಧಿಕಾ ಸುಖ. ಅದು ಹೊರಗಡೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಾಡು. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯ ಉತ್ಸವ ಮಮತಾ ಪಾಂಡವಾ ದೈವ ಕಿಮ ಕುರುವತ ಸಂಜಯ ಏವಂ ನಾರಾಯಣಂ ಸರ್ವಾ.